ಅನಿರುದ್ಧ ದೇಹ. ಈ ಮೂರು ದೇಹಗಳಲ್ಲಿರುವ ಎಲ್ಲ ಭಗವದ್ ರೂಪಗಳು ಬಿಂಬ ನಿಂಬ ಮನ್ಮರುಗಳು. ಬಿಂಬ ಅಂದ್ರೆ ಇಬ್ಬರಿದ್ದಾರೆ, ಎರಡು ಬಿಂಬಗಳು ಅಂದ್ರೆ ಎರಡಿಲ್ಲ ಬೇರೆ ಅಂದರೆ ಜೀವನೊಳಗಿರತಕ್ಕಂಥ ಜೀವ ಎತ್ತಾನಲ್ಲ, ಜೀವನಿಗೆ ಕೈ ಕಾಲಿರುತ್ತ ಡೌಟ. ಹಾ, ಜೀವನಿಗೆ ಕೈ ಕಾಲಿರುತ್ತೆ. ಯಾರು ಕುದುರೆ ಬಾಲದ ಅಷ್ಟು ಚಿಕ್ಕ ಜೀವನಿಗೆ ತಲೆ ಕೈ ಕಾಲು ಎಲ್ಲ ಇರುತ್ತೆ. ಅವನ ಕೈಯ ಹೆಬ್ಬೆರಳಿನ ಅಗ್ರದಷ್ಟು ಇರುವಂಥವ ಅವನ ಹೃದಯದಲ್ಲಿರುವ ಅಗ್ರೇಶ. ಆ ಜೀವನ ಹೆಬ್ಬೆರಳಿನ ಅಗ್ರದಷ್ಟು, ಹೆಬ್ಬೆರಳಿನಷ್ಟು ಅಗ್ರೇಶ, ಹೆಬ್ಬೆರಳಿನ ಅಗ್ರದಷ್ಟು ಮೂಲೇಶ, ಚೂಟುದ ಪ್ರಾದೇಶ ಜೀವನ ಕೈ. ಆದರೆ ಅಂಥ ಜೀವನೊಳಗಿರುವ ಬಿಂಬನ ಜೊತೆಗೇನೆ ಜೀವ, ಅವನ ಮೇಲೆ ಲಿಂಗ ದೇಹ, ಅವನ ಮೇಲೆ ಅನಿರುದ್ಧ ದೇಹ. ಈ ಮೂರು ದೇಹಗಳ ಸಹಿತ ಜೀವ ಎಲ್ಲಿರ್ತಾನೆ ಅಂದರೆ ಪ್ರಾಣದೇವನ ಪಾದದಲ್ಲಿರ್ತಾನೆ. ಆ ಪ್ರಾಣದೇವರು ಮೂಲೇಶನ ಪಾದದಲ್ಲಿರ್ತಾರೆ. ಆ ಮೂಲೇಶನ ಮೇಲಿರುವವ ಅಗ್ರೇಶ. ಆ ಅಗ್ರೇಶ ಯಾವ ಪರಿಮಾಣ ಅಂದರೆ ಈ ಸ್ಥೂಲ ಶರೀರದ ಕೈಯ ಹೆಬ್ಬೆರಳಿನ ಅಷ್ಟು ಪ್ರಮಾಣ ಅಗ್ರೇಶ. ಅವನನ್ನ ಸ್ಥೂಲ ಬಿಂಬ ಅಂತ ಕರೀತಾರೆ. ಸ್ಥೂಲ ಬಿಂಬ, ಸ್ಥೂಲ ಶರೀರದೊಳಗಿರುವ ಬಿಂಬ. ಅವನು ಯಾವ ಆಕಾರದಲ್ಲಿರ್ತಾನೆ ಅಂದರೆ ಜೀವನೊಳಗಿರುವ ಅಗ್ರೇಶ ಯಾವ ಆಕಾರದಲ್ಲಿರ್ತಾನೋ ಅದೇ ಆಕಾರದಲ್ಲಿದ್ದು ಮೊದಲು ದರ್ಶನ ಕೊಡೋದವ, ನಂತರ ಜೀವನ ಸ್ವರೂಪ ದೇಹದೊಳಗಿರುವ ದೇವರ ದರ್ಶನ. ಅರ್ಥ ಆಯ್ತು? ಹಾ, ಈಗ ಜೀವ, ಜೀವನ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಆ ಮೂರು ದೇಹಗಳಲ್ಲಿರುವ ಅನಂತ ಭಗವದ್ ರೂಪಗಳು ಎಲ್ಲಿಂದ ಬಂದದ್ದು? ಅವೆಲ್ಲ ಅಂಶಗಳು, ಅದರ ಮೂಲ ಜೀವನ ಒಳಗಿರುವ ಬಿಂಬ ಅವ ಅಂಶಿ, ಅದೆಲ್ಲ ಒಂದು ಸೆಟ್. ಈ ಶರೀರದಲ್ಲಿ ಅನಂತ ರೂಪಗಳಿವೆಯಾ? ಆ ರೂಪಗಳೆಲ್ಲ ಎಲ್ಲಿಂದ ಬಂದದ್ದು ಅಂದರೆ ಈ ಸ್ಥೂಲ ಶರೀರದೊಳಗಿರುವ ಬಿಂಬ ಮೂರ್ತಿಯಿಂದ ಬಂದದ್ದು. ಅವ ಅಂಶಿ, ಈ ಎಲ್ಲ ರೂಪಗಳು ಅಂಶ. ಆದರೆ ಜೀವನ ಒಳಗಿರುವ ಬಿಂಬನಿಂದ ಬಂದ ರೂಪಗಳೆಲ್ಲ ಈ ಶರೀರದಲ್ಲಿರುವಂಥದ್ದು. ಯಾವ ರೂಪದಿಂದ? ಈ ಶರೀರದೊಳಗಿರುವ ಸ್ಥೂಲವಾದ ಇಷ್ಟು ಭಗವಂತ ಅವನಿಂದ ಬಂದ ರೂಪಗಳೆಲ್ಲ ಇವು. ಆ ರೂಪ ಎಲ್ಲಿಂದ ಬಂತು ಅಂದರೆ ಸುತ್ತೂ ಎಲ್ಲ ಕಡೆ ವ್ಯಾಪಿಸಿರುವ ಭಗವದ್ ರೂಪ ಇರುತ್ತಲ್ಲ, ಸರ್ವತ್ರ ವ್ಯಾಪಿಸಿದ ಭಗವದ್ ರೂಪ, ಆ ರೂಪದಿಂದ ಒಂದು ಚೂರು ಬಂದು ನಮ್ಮ ಹೃದಯದಲ್ಲಿ ಇಲ್ಲಿ ನಿಂತಿದೆ. ಈ ಸ್ಥೂಲ ಶರೀರ ಬರುವಾಗ, ಈ ಸ್ಥೂಲ ಶರೀರ ಬಿಟ್ಟಾಗ ಹೊರಗಿಂದ ಬಂದು ನಿಂತ ರೂಪ ಹೊರಕ್ಕೆ ಹೊರಟೋಗುತ್ತೆ. ಹಾಗೆ ಈ ಶರೀರದಲ್ಲಿ ರೂಪಗಳು ಹೊರಕ್ಕೆ ಹೊರಟೋಗುತ್ತೆ. ಜೀವನ ಜೊತೆಗಿರುವ ಬಿಂಬ, ಜೀವನ ಒಳಗಿರುವ ಬಿಂಬ, ಅದರಿಂದ ಬಂದ ಸ್ಥೂಲ ಸ್ವರೂಪ ದೇಹ ಲಿಂಗ ಅನಿರುದ್ಧಗಳಲ್ಲಿ ರೂಪಗಳು ಜೀವನ ಜೊತೆಗೆ ಹೋಗುತ್ತೆ, ಜೀವನ ಜೊತೆಗೆ ಬರ್ತಾ ಇರುತ್ತೆ. ಇದು ಎರಡು ದೇಹಗಳು ಒಟ್ಟಿಗೆ ಇರುತ್ತೆ. ಸ್ವರೂಪ ದೇಹ ಒಂದೇ, ಅವನೇ ಸ್ವರೂಪ ದೇಹ. ಸ್ವರೂಪ ದೇಹ ಅಂದ್ರೆ ಸಪರೇಟ್ ಅಂಗೇ ಅಲ್ಲ, ಜೀವನೇ
ಸೃಷ್ಟಿ ಮುಂಚೆ.
ಇಷ್ಟು
ಅಸೃಜರು
ಕಾಲದಿಂದ ಜೀವ ತಾನು ಒಂದು ಪೊರೆಯಿಂದ ಕೂಡಿಕೊಂಡಿದ್ದಾನೆ. ಅದು ಯಾರು ಕೊಡಲಿಲ್ಲ, ಅದು ಲಿಂಗದೇಹ. ನಂತರ ಬಂದದ್ದೇ ಅನಿರುದ್ಧ ದೇಹ. ಅನಿರುದ್ಧ ದೇಹ ದೇವರು ಕೊಟ್ಟದ್ದು, ಲಿಂಗದೇಹ ದೇವರು ಕೊಟ್ಟದ್ದಲ್ಲ, ನಮ್ಮ ಓನ್ ಪ್ರಾಪರ್ಟಿ ಮೊದಲಿಂದ ಇದೆ. ಸೃಜ್ಯರು ಅಂದ್ರೆ ಹುಟ್ಟಬೇಕಾದವರು,
ಅಸೃಜ್ಯರು, ಅಸೃಜ್ಯ ಜೀವರಾಶಿ, ಅಸೃಜ್ಯ ಜೀವರಾಶಿಗಳಿದೆಯಲ್ಲ ಬರುತ್ತೆ.
ಇಷ್ಟು ಮೂರು ಜೀವರಾಶಿಗಳು ಇರ್ತಾರೆ. ಒಬ್ಬರು ಮೊದಲೇ ಮೋಕ್ಷಕ್ಕೋದವರು ದೇವರ ಹೊಟ್ಟೆಯಲ್ಲಿ ಇರ್ತಾರೆ, ಮುಕ್ತರು. ಇನ್ನ ಸೃಜ್ಯರು ಅಂದ್ರೆ ಈ ಕಲ್ಪದಲ್ಲಿ ಸೃಷ್ಟಿಗೆ ಬರಬೇಕಾದವರು, ಅಸೃಜ್ಯರು ಅಂದ್ರೆ ಇನ್ನೂ ಸೃಷ್ಟಿಗೆ ಬಾರದವರು. ಈ ಎರಡೂ ಒಂದೇ ಗ್ರೇಡ್, ಸೃಜ್ಯ ಅಸೃಜ್ಯ ಎರಡು ಕೂಡ ಒಂದೇ ಗ್ರೇಡ್. ಇಬ್ಬರಿಗೂ ಕವರ್ ಇರುತ್ತೆ. ಇವರು ಹುಟ್ಟಲಿಕ್ಕೆ ತಯಾರಾದರೂ ಯತ್ನ ಮಾಡ್ಕೊಂಡಿದ್ದಾರೆ. ಇಬ್ಬರಿಗೂ ಲಿಂಗ ದೇಹ ಸ್ವರೂಪ ದೇಹ ಇದ್ದೇ ಇರುತ್ತೆ. ಅವರೇ ಸ್ವರೂಪ ದೇಹ, ಅವರ ರೂಪವೇ ದೇಹ, ಜೊತೆಗೆ ಲಿಂಗ ದೇಹ, ಈ ಎರಡು ಅವರಿಬ್ಬರಿಗಿದ್ದೇ ಇರುತ್ತೆ. ಅವರನ್ನ ಹೊರಗೆ ತರುವಾಗ ಲಿಂಗ ಅನಿರುದ್ಧ ದೇಹ ಕೊಡುತ್ತಾನೆ ದೇಹ.
ಅದೇನಾಯ್ತು ಅಂದ್ರೆ ಆ ಜೀವಕ್ಕೆ ಆ ಸತ್ವರಜತಮ ಅನ್ನೋದೊಂದು ಇದಿರುತ್ತೆ ಅದಕ್ಕೆ ಅಂತ ಇರತ್ತೆ ಅಂದ್ರು. ಆ ಜೀವಕ್ಕೆ ಶಕ್ತಿ ಇರಲ್ಲ ಅಂತ ಅವರು ಯಾವ ಥರದ ಏನಿಲ್ಲ ಸೃಷ್ಟಿಗಿಂತ ಮುಂಚೆ ಅಸೃಷ್ಟಿ ಅಸೃಜ
ಜೀವರಾಶಿ
ಶುದ್ಧಿಯಲ್ಲಿ ಇರತ್ತೆ ಅಂತ ಅದಕ್ಕೆ ಯಾವ ಥರದ್ದು ಇದಿರಲ್ಲ. ನಾವು ಸತ್ವರಜತಮ ಇರತ್ತೆ ಅಂದ್ರೆ ಇರತ್ತೆ ಜೀವನ ಅನಿಮಿತ ಕರ್ಮ ಪ್ರವಾಹದಲ್ಲಿ ನಿಮಿಷ ಆದ್ರೆ ಸಮಸ್ತ ಚೇತನ ಗಣಿತ ಸೃಷ್ಟಿಸೋದು ಮುನ್ನ ಇಷ್ಟಕ್ಕಿಂತ ಮುನ್ನೆ ಮುಂದೆ ಮುಂಚೆ
ಇಷ್ಟು ನಿಮ್ ಪ್ರಶ್ನೆ ಇನ್ನ ಹೊಟ್ಟೆ ಇಲ್ಲ ದೇವರ ಹೊಟ್ಟೆಯಲ್ಲೇ ಇದ್ದಾರೆ ಅಲ್ಲಿ ಕರ್ಮ ಎಲ್ಲಿಂದ ಬಂತು ಜೀವನನ್ನ ಆ ಕರ್ಮಕ್ಕೆ ತಕ್ಕಂತ ದೇವರು ಹುಟ್ಟಿಸ್ತಾರೆ ಅಂತ ಆ ಕರ್ಮ ಮಾಡೋದೇ ಇಲ್ಲಲ್ಲ ಮಾಡ್ತಾನೆ ಅಂತ ಹೇಳ್ತೀರಾ ಮಲಗಿರ್ತಾನೆ ಅಂತ ಹೇಳ್ತೀರಲ್ಲ ಮಲಗಿದವ್ ಮಾಡೋ ಕರ್ಮ ಏನು
ಇಲ್ಲ ಮನಸ್ಸಿನಿಂದ ಆಗ್ತಾ ಇರುತ್ತೆ ಚಿಕ್ಕ ಮನಸ್ಸಿಂದ ಚಿಕ್ಕಮನಸ್ಸಿನಿಂದ ಆಗ್ತಾ
ಇರುತ್ತೆ ಅಂತ ಹೇಳಿದ್ರಾ ನೀವ್ ಅನ್ಕೊಂತಾ ಇದ್ದೀರಾ ಇಷ್ಟ ವ್ಯವಸ್ಥೆ ಇಷ್ಟು ಕರ್ಮ ಅನ್ನೋದು ಅನಾದಿ ಕರ್ಮ ಅನ್ನೋದು ಅನಾದಿ ಅಲ್ಲ ಇದು ಹೇಳ್ತಾ ಇರೋ ಮುಂದೆ ಹೋಗಲ್ಲ
ಸ್ವಲ್ಪ ಸಮಸ್ಯೆ ಇದೆ
ಬಹಳ ಗೊಂದಲ ಅಲ್ವಾ
ಬಹಳ ಗೊಂದಲ ಅಲ್ಲ
ಹೌದೌದು ದೊಡ್ಡ ಗೊಂದಲ ಇದೆ ಸರಿ ನನಗೆ ಗೊತ್ತಿದ್ದು ಹೇಳಿ ಕರ್ಮ ಅನಾದಿ ಅಂತಾದರೆ ಪ್ರಶ್ನೆ ಒಂದು ಕೂಡಲ್ಲ ಯಾವುದು ಇದು ಯಾವಾಗ ಶುರುವಾಯಿತು ಅನ್ನೋ ಪ್ರಶ್ನೆ ಕೂಡ ಯಾವಾಗ ಶುರುವಾಯಿತು ಅಂತ ಪ್ರಶ್ನೆ ಬಂದರೆ ಅದು ಅನಾದಿ ಅಲ್ಲ ಹುಟ್ಟಿಲ್ಲ ಅಂದರೆ ಮೊದಲಿಂದಿರಬೇಕು ಅಂದ್ರೆ ಕರ್ಮ ಅಂದ್ರೆ ಏನು ಮಾಡಿದರೆ ಹುಟ್ಟೋದು ಅಂತ ಇಟ್ಟುಕೊಂಡ್ರೆ ಅನಾದಿಯಿಂದ ಮಾಡ್ತಾನೆ ಇದ್ದಾನೆ ಆ ಕರ್ಮ ಬರ್ತಾನೆ ಇದೆ ಅಂತ ಹೇಳಬೇಕಾಗುತ್ತೆ ಹೌದಾ ಅನಾದಿಯಿಂದ ಜೀವ ಕರ್ಮ ಮಾಡ್ತಾನೆ ಇದ್ದಾನೆ ಮತ್ತೆ ಕರ್ಮ ಹುಟ್ಟಾನೆ ಇದೆ ಅಂತ ಹೇಳಬೇಕು ಹೇಗೆ ಮಾಡ್ತಾ ಇದ್ದಾನೆ ಮತ್ತು ಉಪರಥ ಅಂತ ಶಬ್ದ ಏನು ಉಪರಥ ಅಂದ್ರೆ ಅವನ ಇಂದ್ರಿಯಗಳು ಯಾವುದು ಕೆಲಸ ಮಾಡಲ್ಲ ಯಾಕೆ ಮಾಡಲ್ಲ ಜೀವರಾಶಿ ಎಲ್ಲ ದೇವರ ಹೊಟ್ಟೆಯಲ್ಲಿ ಸುಷುಪ್ತಿಯಲ್ಲಿ ಇರ್ತಾರೆ ಸುಷುಪ್ತಿ ಅಂದ್ರೆ ಏನು ಎಚ್ಚರ ಕಾಲ ಅಂದರೆ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡುವ ಕಾಲ ಎಚ್ಚರ ಕಾಲ ಸ್ವಪ್ನ ಅಂದ್ರೆ ಮನಸ್ಸು ಮಾತ್ರ ಕೆಲಸ ಮಾಡುವ ಕಾಲ ಸ್ವಪ್ನ ಕಾಲ ಮನಸ್ಸು ಕೆಲಸ ಮಾಡದ ಕಾಲ ಸುಶುದ್ಧಿ ಕಾಲ ಅಂದರೆ ಇಡೀ ಅನಾದಿ ಕಾಲದಿಂದ ಜೀವ ಸುಶುದ್ಧಿಯಲ್ಲಿದ್ದಾನೆ ಸುಷುಪ್ತಿಯಲ್ಲಿರುವ ಜೀವನಿಗೆ ಕರ್ಮ ಎಲ್ಲಿಂದ ಬಂತು, ಅನಾದಿಯಿಂದ ಯಾವ ಕರ್ಮ ಮಾಡ್ತಾ ಇದ್ದಾನೆ ಅಂತ ಮಕ್ಕಳು ಅಂದರು. ಹೌದಾ? ಆವಾಗ ಕೆಲವರು ಮನಸ್ಸನ್ನು ಮಾಡ್ತಾ ಇರ್ತಾನೆ, ಚಿನ್ಮನಸ್ಸನ್ನು ಮಾಡ್ತಾ ಇರ್ತಾನೆ. ಸುಷುಪ್ತಿಯಲ್ಲಿದ್ದಾನೆ ಅಂತ ಹೇಳಿದಾಗ ಮತ್ತೆ ಚಿನ್ಮನಸ್ಸಲ್ಲಿಂದ ಬಂತು, ಮಧು ಮಲಗಿರುತ್ತೆ. ಸೊ ಆದ್ದರಿಂದ ಮನಸ್ಸಿನಿಂದ ಮಾಡುತ್ತಾನೆ ಎಂಬುದಿಲ್ಲ. ಇದೋ ಆಚಾರ ಹೇಳಿಬಿಟ್ರೆ ಸುಷುಪ್ತಿ ಸಂಸ್ಥಾನ ಅಂತ ಹೇಳಿದ ಕೂಡಲೇ ಮನಸ್ಸಿಂದ ವ್ಯಾಪಾರ ಆಗುತ್ತೆ ಅನ್ನೋದು ಕತ್ತರಿಸಿ ಹೋಯಿತು. ಮತ್ತಿನ್ನೇನು ವ್ಯಾಪಾರ ಆಗುತ್ತೆ? ಕರ್ಮ ಎಲ್ಲಿಂದ ಹೊರಟಂತದು ಅಂದರೆ ಇಷ್ಟು ಚಳುವಳಿಗೆ ತಕ್ಕುವಂಥದ್ದು ಮಾಡಿದ್ರೇನೆ ಹುಟ್ಟೋದು ಕರ್ಮ. ಅದಕ್ಕೆ ಆಚಾರ್ಯರು ಸುಂದರ ಉತ್ತರ ಕೊಡ್ತಾರೆ. ಕರ್ಮ ಬೀಜ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಈಗ ಲಿಂಗ ದೇಹ ಇದೆ, ಗೋಡೆ ಇದೆ. ಈ ಗೋಡೆಯಲ್ಲಿ ಏನೇನಿದೆ? ಕಲ್ಲಿದೆ, ಸಿಮೆಂಟ್ ಇದೆ, ಮುಸುವು ಇದೆ, ನೀರು. ನೀರು ಹೋಯ್ತು, ನೀರಿತ್ತು ಹೋಯ್ತು, ಮುಸುವು ಸಿಮೆಂಟು ಕಲ್ಲು ಉಳಿದಿದೆ, ಮೂರು ಸೇರಿದರೆ ಎಲ್ಲ ಗೋಡೆ ಅಂದರೆ ಅದು ಕಲ್ಲಿದೆಯಾ? ಹಾಗೆ ಲಿಂಗ ದೇಹ ಅಂತ ಆಗಬೇಕಾದರೆ ಮೂರು ಬೀಜಗಳಿಂದ ತಯಾರಾಗುತ್ತೆ, ಅವಿದ್ಯಾ ಕಾಮ ಕರ್ಮ ಅಂತ ಬೀಜ. ಆ ಬೀಜ ಏನದು ಅಂದರೆ ಹೇಳ್ತಾರೆ, ಈ ಕಂಪ್ಯೂಟ್ರು ಸೆಲ್ಫೋನು ಇದರೊಳಗೆ ಏನಿರುತ್ತೆ ಹೇಳಿ? ಚಿಪ್ ಅಂತಿರುತ್ತೆ. ಸಿಮ್ ಬೇರೆ, ಚಿಪ್ ಬೇರೆ. ಚಿಪ್ ಅಂತಿರುತ್ತೆ, ಚಿಕ್ಕದಾಗಿರುತ್ತೆ. ಅದರೊಳಗೆ ಎಲ್ಲ ಹಾಕಿರ್ತಾರೆ, ಅಂದರೆ ಇದು ಹೇಗೆ ಕೆಲಸ ಮಾಡಬೇಕು, ಹೇಗಾಗಬೇಕು, ಹಾಗಾಗಬೇಕು ಎಲ್ಲ ಇರ್ತಾರೆ. ಕನೆಕ್ಷನ್ ಕೊಟ್ಟುಕೊಳ್ಳಿ ಎಲ್ಲ ಸಂಸಾರ ಶುರು ಆಗುತ್ತೆ, ಇಲ್ಲ ಬಿದ್ದಿರುತ್ತೆ. ಅದೇ ಕರ್ಮ ಬೀಜ. ಲಿಂಗ ದೇಹ ನಮ್ಮ ಆವರಣವಾಗಿದೆಯಲ್ಲ, ಅದರೊಳಗೆ ಬೀಜ ಇದೆ. ಆ ಬೀಜದಲ್ಲಿ ಚಿಪ್ಪಿನಂತೆ ಇದೆ. ಏನದು ಅಂದರೆ, ಇವನಿಗೆ ಒಂದು ವೇಳೆ ಅದಕ್ಕೆ ಆಕ್ಟಿವೇಶನ್ ಕೊಟ್ಟರೆ ಅನೇಕ ಜನ್ಮಗಳು ಶುರು ಆಗುತ್ತೆ. ಅದರಿಂದ ಅದೆಲ್ಲ ಅದರೊಳಗೆ ಕೂತಿದೆ. ಮೊದಲನೇ ಜನ್ಮ ಎಲ್ಲಿಂದ ಬಂತು? ನಮಗೆ ಈ ಜನ್ಮ ಬರಲಿಕ್ಕೆ ಕಾರಣ ಹಿಂದಿನ ಕರ್ಮ, ಆ ಜನ್ಮ ಬರಲಿಕ್ಕೆ ಕಾರಣ ಆ ಹಿಂದಿನ ಕರ್ಮ. ಮೊದಲನೇ ಜನ್ಮ ಬರಲಿಕ್ಕೆ ಕಾರಣ ಯಾವ ಕರ್ಮ
ಅಂದ್ರೆ
ಆ ಬೀಜದಲ್ಲೇ ಕೂತಿದೆ, ಇವನಿಗೆ ಇದು ಬರಬೇಕು ಅಂತ. ಕರ್ಮ ಅಂದ್ರೆ ಏನು? ಧರ್ಮ ಆಕ್ಟಿವೇಶನ್ ಆಗೋದು. ಅದು ಒಳಗೆ ಚಿಪ್ಪಿದೆ ಎಲ್ಲಿ? ಲಿಂಗ ದೇಹದಲ್ಲಿ. ಅದನ್ನ ಭಗವಂತ ಸೃಷ್ಟಿಗೆ ಯಾರನ್ನ ಕರ್ಕೊಂಡು ಬರಬೇಕು ಅಂತಿದ್ದಾನೆ ಅವರಲ್ಲೆಲ್ಲ ಭಗವಂತ ಇರ್ತಾನೆ, ಅದನ್ನ ಆಕ್ಟಿವೇಟ್ ಮಾಡ್ತಾ ಇರ್ತಾನೆ. ಉದ್ಬೋಧ ಉದ್ಬೋಧ ಅಂತ. ಅದು ಯಾವುದರಿಂದ ಆಗ್ತಾ ಇರುತ್ತೆ? ಕರ್ಮ ಬೀಜ ಒಳಗಿನದ್ದಿರುತ್ತೆ. ಅದೇನು ನೀವು ಒಪ್ಪದೆ ಕರ್ಮ ಅಂದ್ರೆ ಮನಸ್ಸಿನ ಕರ್ಮ ಆಗ್ತಾ ಇಲ್ಲ, ಯಾವುದೂ ಆಗ್ತಾ ಇಲ್ಲ, ಉಸಿರಾಟ ಆಗ್ತಾ ಇದೆ. ಜೀವನಿಗೆ ಅನಾದಿಯಿಂದ ದೇವರೇ ಉಸಿರಾಟ ಮಾಡಿಸ್ತಾ ಇದ್ದಾರೆ. ಅದೇ ಕರ್ಮ, ಆ ಕರ್ಮದಿಂದಾಗಿ ಮೊದಲನೆಯ ಜನ್ಮ ಅಂತ ನೀವು ಹೇಳೋದಾದರೆ ಇನ್ಯಾವುದೂ ಒಪ್ಪದೆ. ಕರ್ಮ ಬೀಜ ಅಂತ ಒಪ್ಪದೆ, ಬರೇ ಉಸಿರಾಟವೇ ಕರ್ಮ ಅಂತ ಒಪ್ಪಬೇಕು. ಅದರಿಂದನೇ ಜನ್ಮ ಅಂತಾದರೆ ಕಲಿಗೂ ಉಸಿರಾಟ ಇದೆ, ಬ್ರಹ್ಮದೇವರಿಗೂ ಉಸಿರಾಟ ಇದೆ. ಇಬ್ಬರಿಗೂ ಉಸಿರಾಟ ಇರುವಾಗ ಇಬ್ಬರಿಗೂ ಬೇರೆ ಬೇರೆ ರೀತಿಯಾದ ಜನ್ಮಗಳು ಯಾಕೆ ಬರುತ್ತೆ? ಇಬ್ಬರು ಒಂದೆಡೆ ಬರಬೇಕು ಅಲ್ವಾ? ಹಾಗಲ್ಲ. ಹಾಗಾದರೆ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಭಗವಂತ? ಈ ಒಳಗಿರುವ ಕರ್ಮ ಬೀಜವನ್ನ ಪಕ್ವ ಮಾಡುತ್ತಾ ಇದ್ದಾನೆ. ಹೆಸರ ಕಾಳು ವ್ರತ ಅಲ್ವಾ? ನೆನೆಸಿಟ್ರೆ ನೆನೆಸಿಟ್ರೆ ಅದನ್ನು ಬಟ್ಟೆಯಲ್ಲಿ ಕಟ್ಟಿದ್ರೆ ಮೊಳಕೆ ಬರುತ್ತೆ. ಎಲ್ಲ ಬರುತ್ತಾ? ಕೆಲವು ಬರುತ್ತೆ, ಕೆಲವು ಬರಲ್ಲ. ಯಾಕ್ರಿ? ಎಲ್ಲ ಒಂದೇ ಸಲ ನೆನೆಸಿದ್ದಾಯಿತು, ಎಲ್ಲವನ್ನ ಒಂದೇ ಸಲ ಕಟ್ಟಿದ್ದಾಯಿತು, ಕೆಲವು ಮಾತ್ರ ಬಂತು, ಕೆಲವು ಬರಲಿಲ್ಲ. ಯಾಕೆ ಅಂದರೆ ಒಳಗೆ ಪಕ್ವ ಆಗಿದ್ದು ಕೆಲವು, ಆಗದಿದ್ದು ಕೆಲವು ಅಂತ ಹೇಳಲೇಬೇಕು, ಬೇರೆ ಗತಿ ಇಲ್ಲ. ಹೌದಾ? ಅವಾಗ ಏನು ಮಾಡ್ತಾನೆ? ನಾವೇನು ಮಾಡ್ತೀವಿ? ಈ ಮೊಳಕೆ ಬಂದು ತಿನ್ನೋರು ಅದು ಸಪರೇಟ್ ಮಾಡಿ ಬಾರದೇ ಇದ್ದರೆ ಮತ್ತೆ ಕಟ್ಟಿರ್ತಾರೆ. ಅವೇ ದೇವರು ಮಾಡ್ತಾ ಇದ್ರು. ಯಾರಿಗ್ಯಾರಿಗೆ ಮೊಳಕೆ ಬಂತೋ ಅವರನ್ನೆಲ್ಲ ತೆಗಿತಾನೆ. ಅದೇ ಮುಷ್ಟಿ. ಯಾರಿಗ್ಯಾರಿಗೆ ಬಂತೋ ತೆಗೆದು ಬಾರದೇವರನ್ನು ಮತ್ತೆ ಕಟ್ಟಿಡ್ತಾರೆ. ಹಾಗಾದರೆ ಒಡೆದಿರುವಂಥ ಕರ್ಮ ಬೀಜ ಪಿಸಲು ಒಡೆದು ಬರೋದು ಸೃಷ್ಟಿಗೆ ಬಂದ. ಆ ಪಿಸಲು ಒಡೆಯುವಂತೆ ಮಾಡಿದ್ದು ಆ ಕರ್ಮ ಬೀಜದೊಳಗಿರುವ ದೇವ ಕರ್ಮ ನಾಮಕ. ಕರ್ಮ ಕರ್ಮ ಕೃತ ಕರ್ಮ ಕೃತ ಆದಮ ಕರ್ಮ ಫಲಪ್ರದ ಕರ್ಮ ಚಿತ ಅಂತ ಹೇಳ್ತಾ ಇದ್ದಾರೆ. ಕರ್ಮ ಫಲಪ್ರದ ಕರ್ಮದೊಳಗಿದ್ದು ಬೀಜದೊಳಗಿದ್ದು ಅದನ್ನು ಚೆನ್ನಾಗಿ ಪಿಸಿಲೊಡೆಯುವಂತೆ ಮಾಡ್ತಾನೆ, ಚೆನ್ನಾಗಿ ಉದ್ಬೋಧನ ಮಾಡ್ತಾನೆ. ಅದು ಹೇಗೆ ಮಾಡುತ್ತಾನೆ ಅಂದರೆ ಆಕ್ಟಿವೇಷನ್ ಎಲ್ಲಿಂದ ಬರುತ್ತೆ ಅಂದರೆ ಅವರ ಶ್ವಾಸದಿಂದ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಆಯಾ ಜೀವಿಯ ಶ್ವಾಸದಿಂದ ಅವರವರ ಲಿಂಗ ದೇಹದೊಳಗಿರತಕ್ಕಂಥ ಕರ್ಮ ಬೀಜ ಆಕ್ಟಿವೇಟ್ ಆಗ್ತಾ ಆಗ್ತಾ ಇದ್ದು ಅದರಲ್ಲಿ ಎಲ್ಲ ಇರುತ್ತೆ. ನೋಡಿ ನಮ್ಮ ಈ ಶಾಸ್ತ್ರಜ್ಞರಿದ್ದಾರಲ್ಲ ವೃಕ್ಷ ಶಾಸ್ತ್ರಜ್ಞರು, ಮಾವಿನ ಗಿಡ ಎರಡೂ ತಂದರು ಬೀಜ ಅಂತ ಹಾಕಿದರು, ಒಂದು ಗಿಡ ಹೀಗೆ ಹೀಗೆ ಬಂತು ಇನ್ನೊಂದು ಗಿಡ ಹಾಗಾಗಿ ಬಂತು. ಅವ್ರನ್ನ ಕೇಳಿದರೆ ಎರಡೂ ಬೀಜವೇ, ಇದು ಹೀಗೆ ಬಂತು ಅದು ಹಾಗಾಗಿ ಬಂತು, ಇಲ್ಲ ನೀವು ಸರಿಯಾಗಿ ಕಟ್ಟಿಲ್ಲ ಹಾಗೆ ಹೋಯಿತು ಅಂತಲ್ಲ, ಎರಡೂ ಹೀಗೆ ಸೀದಾ ಬಂದಿವೆ. ತೊಂಬೆಗಳು ಒಂದಕ್ಕೆ ಹತ್ತು ಬಂತು, ಒಂದಕ್ಕೆ ಐದು ಬಂತು, ಒಂದಕ್ಕೆ ಆರು ಬಂತು, ಹೀಗೆ ಬಂತು ಹಾಗೆ ಬಂತು. ಅದ್ಯಾಕೆ ಹಾಗೆ ಬಂತು ಅಂದರೆ ಆ ಬೀಜದೊಳಗೆ ಕೂಡಿರುತ್ತೆ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಹೌದಾ? ಫಸ್ಟ್ ಹೇಳ್ತಾರೆ. ಹಾಗೆ ನಮಗೆ ಯಾವ ಯಾವ ಜನ್ಮಗಳು ಬರಬೇಕು, ಏನೇನು ಕರ್ಮಗಳಾಗಬೇಕು, ಎಲ್ಲ ಆ ಚಿಪ್ ಒಳಗೆ ಕೂತಿದೆ ಕರ್ಮ ಬೀಜದಲ್ಲಿ, ಅದು ಮೊದಲೇ ಕೂತಿದೆ. ಅದರಲ್ಲಿ ದೇವ ಏನು ಮಾಡುತ್ತಾನೆ, ಆ ಯಾವುದು ತಗೊಂಡ್ರೆ ನಮಗೆ ಬೇಗ ಅಪರೋಕ್ಷ ಜ್ಞಾನ ಆಗುತ್ತೋ ಆ ಒಂದು ಸೆಟ್ಟನ್ನು ತಗೊಂಡು ಮಾಡಿಸ್ತಾ ಅಪರೋಕ್ಷ ಜ್ಞಾನ ಬೇಗ ಕೊಟ್ಟು ಮಿಕ್ಕದೆಲ್ಲ ಸುಟ್ಟು ಬಿಡ್ತಾರೆ. ಇದು ದೇವ ಮಾಡುವ ಅದ್ಭುತವಾದ್ದು. ಅದಕ್ಕೆ ಈ ಕರ್ಮದ ಕಂಟು ಬಿಡದಿದ್ರೆ ಒಳಗೆ ಕುರಿತಾ ಇರುತ್ತೆ. ಮೊದಲನೇ ಕರ್ಮ ಯಾಕೆ ಬಂತು ಯಾಕೆ ಬಂತು ಅಂತ ನನಗೂ ಬರ್ತಿತ್ತು. ಅದಕ್ಕೆ ನೀವು ಪ್ರಶ್ನೆ ಹಾಕಿಕೊಳ್ಳಿ, ಅಯ್ಯೋ ಹೇಳ್ಬಿಡೋಣ, ತುಂಬ ವರ್ಷಗಳು ಒದ್ದಾಡಿಸಿದೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದಿಲ್ಲ, ನಂತರ ಸಿಕ್ತು ಸಮಾಧಾನ ಆಯ್ತಾ? ಇಷ್ಟು ವ್ಯವಸ್ಥೆ.
ಹಾಗಾದ್ರೆ ಮಾವಿನ ಹೋಟೆಲ್ನಲ್ಲಿ ಮಾವಿನ ಮರನೇ ಆಗೋ ಸ್ಟ್ರಕ್ಚರ್ ಇರುತ್ತೆ, ಬೇವಿಂದಕ್ಕೆ ಬೇವಿಂದೇ ಸ್ಟ್ರಕ್ಚರ್ ಇರುತ್ತೆ. ಸಾಧನೆ ಸಾಧನೆ ಅನ್ನೋದು ಸಾಧನೆಯಿಂದ ನಾವು ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದು ಕೊಡುತ್ತೆ.
ಅದು ಕರ್ಮನ್ಸರ್ನಲ್ಲ
ಒಂದು ನಿಮಿಷ, ಸಾಧನೆ ಇಂಪ್ರೂವ್ ಮಾಡಿಕೋಬಹುದು ಅಂಬುದು ಎಲ್ಲಿ ಅಂದರೆ ಇಷ್ಟು ಈ ಜನ್ಮದಲ್ಲಿ ಇಷ್ಟು ಸಾಧನೆ ಆಗಬೇಕು ಅಂತ ಮೊದಲೇ ಫಿಕ್ಸ್ಡ್, ಅದು ಮೊದಲೇ ಫಿಕ್ಸ್ಡ್. ಆದರೆ ಆ ಸಾಧನೆ ಹೇಗೆ ಮಾಡಿಸ್ತಾನೆ ಅಂದರೆ ನಿಮಗೆ ಉಪದೇಶ ಕೊಡಿಸಿ, ಮೊದಲು ಚೂರು ಸಾಧನೆ ಮಾಡಿಸಿ ಉಪದೇಶ ಕೊಡಿಸಿ, ಏನಂತ ಇನ್ನಷ್ಟು ಬೆಳೆಸಬಹುದು ಅಂತ ಉಪದೇಶ ಕೊಡಿಸಿ, ಅದರ ಮೂಲಕ ಬೆಳೆಸಿ ಕೊನೆಗೆಷ್ಟು ಅಂದುಕೊಂಡಷ್ಟು ಬೆಳೆಸ್ತಾರೆ. ಅದಕ್ಕೆ ಉಪದೇಶ ಕಾರಣ ಆಗುತ್ತಷ್ಟೇ. ಆ ಉಪದೇಶದಿಂದಾಗಿ ಇಲ್ಲದ ಸಾಧನೆ ಏನು ಅಂದರೆ ಆ ಜನ್ಮದಲ್ಲಿ ಎಷ್ಟು ಫಿಕ್ಸ್ ಆಗಿರುತ್ತೆ ಅದಕ್ಕಿಂತ ಜಾಸ್ತಿ ಮಾಡಿಬಿಡುತ್ತೇನೆ ಎಂಬ ಭ್ರಾಂತಿ ಬೇಡ. ಆ ಏನು ಉಪದೇಶಗಳಿವೆ ಈ ಜನ್ಮದಲ್ಲೆಲ್ಲ, ನೀವು ಸಾಧನೆ ಮಾಡಿದರೆ ವಿಶೇಷ ಪಡ್ಕೋಬಹುದು 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 ಅಂತ ಎಲ್ಲ ಉಪದೇಶ ಕೊಟ್ಟು ಏನು ಮೊದಲಿನಿಂದ ಕೊನೆವರೆಗೂ ಈ ಸಾಧನೆ ಮಾಡಿಸ್ತಾರೆ. ಈ ಫಿಕ್ಸ್ ಆದ ಸಾಧನೆ ಮಾಡಿಸಲಿಕ್ಕೆ ನೀವು ಉಪದೇಶಗಳಲ್ಲಿ ಫಿಕ್ಸ್ ಅನ್ನೋದು ಗೊತ್ತಿಲ್ಲ. ಆದರೆ ಸ್ವರೂಪದಲ್ಲಿ ಯಾರು ಯಾರು ಏನು ಸ್ವರೂಪ ಇರುತ್ತಲ್ಲ ಅದು ಪಡ್ಕೊಳ್ಳಿಕ್ಕೆ ಮಾಡೋ ಕರ್ಮವೇ ಸಾಧನೆ.
ಗೊತ್ತು ಗೊತ್ತಿಲ್ಲದಂಗೆ ಹಿಂದೆ ಮಾಡಿರ್ತಾರೆ, ಮುಂದೆ ಆ ಕರ್ಮ ಮಾಡ್ದಂಗೆ ಸತ್ಕರ್ಮ ಮಾಡ್ಕೊಂಡು ಹೋದ್ರೆ ಅದು ಮುಂದಿನ ಜನ್ಮಕ್ಕೆ ಒಳ್ಳೆ ಇರುತ್ತೆ, ಈ ಜನ್ಮದಲ್ಲಿ ಅದು ಫಲ ಕೊಡುತ್ತೆ.
ಈ ಜನ್ಮದಲ್ಲಿ ಮಾಡಿದ್ದು ಮುಂದಿನ ಜನ್ಮಕ್ಕೆ, ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮಕ್ಕೆ. ಆದರೆ ಅತ್ಯುತ್ಕಟೈ ಪುಣ್ಯ ಪಾಪೈ ಇಹ ಇವ ಫಲಮಷ್ಣುತೆ ಅಂತ, ಬಹಳ ಪುಣ್ಯ ಮಾಡಿಬಿಟ್ಟಿದ್ರೆ ಈ ಜನ್ಮದಲ್ಲಿ ಚೂರು ಓವರ್ಫ್ಲೋ ಆಗಿರುತ್ತಲ್ಲ ಕೊಡ್ತಾರೆ, ಬಹಳ ಪಾಪ ಮಾಡಿದ್ರೆ ಈ ಜನ್ಮಕ್ಕೆ ಕೊಡ್ತಾರೆ. ನಾವು ಅಷ್ಟು ಮಾಡಲಿಕ್ಕಾಗಲ್ಲ, ಪುಣ್ಯವೂ ಅಷ್ಟು ಮಾಡಲಿಕ್ಕಾಗಲ್ಲ ಪಾಪವೂ ಅಷ್ಟು ಮಾಡಲಿಕ್ಕಾಗಲ್ಲ, ಆದರೆ ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗುತ್ತೆ. ಹೌದು.
ಅರ್ಥ ಏನು?
ನೀವು ಹೇಳಿ, ನಿಮ್ಗೇನು ಗೊತ್ತಾಗುತ್ತೆ ಹೇಳಿ.
ಅದೇ ಕೆಟ್ಟವರು ಒಳ್ಳೆಯವರಾಗಿ ಸಾಧ್ಯ ಇಲ್ಲ, ಒಳ್ಳೆಯವರು ಕೆಟ್ಟವರ ಸಾಧ್ಯ. ಅಂದಮೇಲೆ ಈ ಬೀಜದ್ದು ಮಾವಿನ ಬೀಜ ಸಾಧನೆ ಏನ್ ಮಾಡ್ಕೊಂಡ್ರೆ, ಮಾವಿನದು ಸಾಧನೆ ಹಾಗೇ ಇರ್ಬೇಕು, ಸಿಹಿಯಾಗೇ ಇರ್ಬೇಕು.
ಮಾವಿನ ಬೀಜ ಹಾಕಿದಾಗ ಅದು ಬೆಳೆದು ಫಲ ಕೊಟ್ಟು ಅದಕ್ಕೆ ಉಪಯೋಗ ಆಗೋದೇ ಸಾಧನೆ. ಸಾಧನೆ ಅಂದ್ರೆ ಮಾವು ಬೇವಾಗುವುದು ಸಾಧನೆ ಅಲ್ಲ, ಬೇವು ಮಾವಾಗುವುದು ಸಾಧನೆ ಅಲ್ಲ. ಮಾವು ಮಾವಾಗೆ ಉಳಿದು ಗಿಡ ಬೆಳೆದು ಅದರಿಂದ ಫಲ ಬಂದು ಅದಕ್ಕೂ ಉಪಯೋಗ ಆಗಿ ಇನ್ನೊಬ್ಬರಿಗೆ ಉಪಯೋಗ ಆಗುವುದು ಮಾವಿನ ಸಾಧನೆ. ಸಾಧನಾ ಶಬ್ದಕ್ಕೆ ನಿಮ್ಮ ತಲೆಯಲ್ಲೇನು ಬಂತು, ಮಾವು ಮಾವಾಗೆ ಉಳಿತು ಬೇವಾಗಲಿಲ್ಲ, ಏನು ಸಾಧನೆ ಅಂದರೆ ಅದು ಅದಾಗಿ ಉಳಿಯೋದೇ ಸಾಧನೆ. ಅದಾಗಿ ಉಳಿಯೋದು ಅಂದರೆ ಅದರ ಸ್ವರೂಪ ಕೆಡದೆ ಅಭಿವೃದ್ಧಿ ಪಡೆಯೋದೇ ಸಾಧನೆ ಅಷ್ಟೇ ಹೊರತು ಅದು ಬೇರೆದಾಗಿ ತಯಾರಾಗುವುದಿಲ್ಲ. ಸ್ವರೂಪದಲ್ಲಿ ಏನಿರುತ್ತೋ ಅದನ್ನು ಪಡೆಯಲಿಕ್ಕೆ ಇಲ್ಲಿ ಸಾಧನೆ. ಸಾಧನೆ ಶಬ್ದ ಕಲಿಯೂ ಸಾಧನೆ ಮಾಡ್ತಾನೆ, ಪಾಪ ಸಾಧನೆ. ಪುಣ್ಯ ಸಾಧನೆ ಅಂದರೆ ಇಕ್ವಿಪ್ಮೆಂಟ್, ಏನು ಬೇಕೋ ಮಾಡ್ತಾನೆ. ಅವನ ಒಳಗೆ ಏನಿದೆ ಅದು ಪಡೆಯಲಿಕ್ಕೆ ಮಾಡೋದೇ ಸಾಧನೆ ಅಷ್ಟೇ. ಅದನ್ನು ಬದಲಾಯಿಸುವುದೇ ಸಾಧನೆ ಅಂತ ಎಲ್ಲರೂ ಹೇಳಿದ್ದಾರ? ಇಲ್ಲಲ್ಲ. ಮಾವು ಬೇವಾದ್ರೇನೆ ಸಾಧನೆ, ಬೇವು ಮಾವಾದ್ರೇನೆ ಸಾಧನೆ, ಕರಿ ಬ್ರಹ್ಮ ಆದ್ರೆ ಸಾಧನೆ ಅಂತಿದೆಯಾ? ಇಲ್ಲಲ್ಲ. ಅವರವರಾಗೆ ಉಳಿದು ಅವರ ಒಳಗೆ ಪಡೆಯುವುದು ಸಾಧನೆ ಅಷ್ಟೇ. ಆಯ್ತಾ? ಅಲ್ಲ, ಇಲ್ಲಿ ಮಾಡ್ಲಿಕ್ಕೂ ಹೋಗಲ್ಲ, ಮಾಡಲ್ಲ. ಯಾಕೆ ಯಾಕೆ ಮಾಡಲ್ಲ? ಅಲ್ಲ, ವೇದ ಬಂತು ಹೇಳಿ, ಯಾಕೆ ಮಾಡಲ್ಲ ಅಂದ್ರೆ ಸ್ವರೂಪಕ್ಕೆ ನಾಶ ಇಲ್ಲ. ಇಷ್ಟು ಅಲ್ಲಿ ಮತ್ತೆ ಪ್ರಶ್ನೆ ಬರುತ್ತೆ, ಜೀವನ ನಾಶ ಮಾಡ್ಲಿಕ್ಕೆ ಆಗತ್ತಾ ದೇವರಿಗೆ? ನಾಶ ಮಾಡ್ಲಿಕ್ಕೆ ಆಗತ್ತೇ ಇಲ್ಲ, ಎರಡು ಹೌದು. ಆಗತ್ತೆ ಅಂದ್ರೆ ಹೇಗೆ? ಅವನಿಂದ ತಾನು ಸರದ್ರೆ ಸಾಕು, ಬಿದ್ದಿರುತ್ತಾನೆ. ಏನೂ ಇಲ್ಲದೆ ಬಿದ್ದಿರುವುದೇ ನಾಶ. ತನ್ನ ಆನಂದ ತಾನು ಪಡೆಯುವುದೇ ಬದುಕು, ಅದು ಕೊಟ್ಟದ್ದು ದೇವರು. ದೇವರು ಇಲ್ಲದಿದ್ರೆ ಅವನು ಬಿದ್ದಿರ್ತಾನೆ, ಅದೇ ನಾಶ ಅಷ್ಟೇ ಹೊರತು ಸ್ವರೂಪತಃ ಮುಳುಗುವಂತ ಅವನೇನು ಮಾಡಲ್ಲ ದೇವರು, ಅದನ್ನು ಬದಲಾವಣೆ ಮಾಡಲ್ಲ. ಹಾಗೆ ಅಷ್ಟೇ. ಖಂಡಿತ ಇದೆ, ಸರಿಯಪ್ಪ. ಆಯ್ತು, ಪ್ರಶ್ನೆಗಳಲ್ಲಿ
ಮಾಡ್ತಾ ಇದ್ದೀನಿ ನಾವು ಸೃಷ್ಟಿಗೆ ಬರೋದು ಮೊದಲು ಅನ್ನೋ ಸಾಧನೆ ಆಗ್ತೀನಿ ಏನು ಹೇಳಿದ್ರೆ ಅಲ್ಲಿ ಏನೋ ಒಂದು ಕೆಲಸ ನಡೀತಾ ಇದೆಯಲ್ಲ ಜೀವಿ.
ಇಲ್ಲ, ಶ್ವಾಸ ಕಾರ್ಯ ಮಾತ್ರ ಆಗ್ತಾ ಇದೆ, ಅದು ಸಾಧನೆ ಅಲ್ಲ. ಅದರಿಂದ ನಮ್ಮ ಕರ್ಮ ಬೀಜ ಆಕ್ಟಿವೇಟ್ ಆಗ್ತಾ ಇದೆ ಅಷ್ಟೇ. ಅಲ್ಲಿ ನಾವೇನು ಪುಟ್ಟೋದು ಮಾಡೋದು ಏನು ಸಾಧನೆಗಳಿಲ್ಲ.
ಅಲ್ಲಿ ಆಕ್ಟಿವೇಟ್ ಆಗ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿರೋದೇ ಅಲ್ಲಿ ಒಳಗಡೆ ನಡೀತಾ ಇದೆ.
ಹಾ ಹಾ, ಅಲ್ಲ, ಅಲ್ಲಿರೋದು ಇಲ್ಲಿಗೆ ಫಲ ಕೊಡ್ಲಿಕ್ಕೆ ರೆಡಿ ಆಗ್ತಾ ಇದೆ. ಹಣ್ಣಿದೆ, ಚೂರು ಕಾಯಾಗಿತ್ತು, ಮಾಗತಾ ಇದೆ, ಮಾಗಿದ ಮೇಲೆ ತಿಂದ್ರೆ ಅಷ್ಟೇ.
ಅನಾದಿ ಕರ್ಮ
ಅದೇ ಹೇಳಿದ್ದು, ಅನಾದಿಯಿಂದಿದ್ದ ಕರ್ಮ ಬೀಜ ಅಂತ ಅರ್ಥ ಅಷ್ಟೇ. ಹಾ ಬೀಜ ರೂಪದಲ್ಲೇ ಸ್ಟ್ರಕ್ಚರ್ ಇರುತ್ತೆ. ಇವನಿಗೆ ಈ ಶರೀರ ಬರಬೇಕು, ಇದಾಗಬೇಕು, ಈ ಕರ್ಮ ಆಗ್ಬೇಕು, ಇಂಥದ್ದು ಚರಿ ಇದೆ, ಎಲ್ಲ ಡಿಸೈಡೆಡ್ ಡಿಸೈನ್ ಮೊದಲೇ ಇರುತ್ತೆ. ಆ ಡಿಸೈನ್ ಆಗಿದ್ದೆ ನಮಗೆ ಕೊಡ್ತಾ ಹೋಗುತ್ತೆ ಅಷ್ಟೇ. ಅದು ಯಾರೇ ಮಾಡಿದ್ದು? ಈ ಕರ್ಮ ಬೀಜವನ್ನು ತಯಾರು ಮಾಡಿದ್ದು ಯಾರು? ಅದರೊಳಗೆ ಡಿಸೈನ್ ಯಾರು ಮಾಡಿದ್ದು ಅಂದರೆ ಯಾರು ಮಾಡಿಲ್ಲ. ಒರಿಜಿನಲ್ ಆಗಿ ನಮ್ಮದೇ ಪ್ರಾಪರ್ಟಿ ಕೂತಿದೆ. ಇರೋದು ಹಾಕ್ತಾ ಇದ್ದಾರೆ ಅಷ್ಟೇ, ಇರೋದನ್ನ ಪಕ್ವ ಮಾಡಿ ಹೊರಗೆ ಹಾಕ್ತಾ ಇದ್ದಾರೆ. ಸರಿಯಾ? ಮುಂದಕ್ಕೆ ಹೋಗೋಣ. ಇನ್ನೇನು ಪ್ರಶ್ನೆ ಇದೆಯಾ? ಬ್ರಹ್ಮದೇವರು ಮೊದಲುಕೊಂಡು ತೃಣಾಮೃಗ ಅಂಗ ಇರೋದು ಅಷ್ಟೇ.
ಈಗ ಯಾವ ನಮ್ಮ ಪಂಚಪಾಂಡವರು ತೊಂದರೆ ಅನುಭವಿಸಿದ್ರು ಕಾಡ್ಬೋದು, ಈ ಪ್ರಾರಬ್ಧ ಕರ್ಮ ಅಂತ ಇದೆಯಾ ಅಥವಾ ಏನಾದರೂ ಜಗತ್ತಿಗೋಸ್ಕರ ಅವರು ಕರ್ಮ ಕಂಪ್ಲೀಟ್ ಮಾಡ್ದಂಗೆ ಮಾಡ
ಮೂರು ಹಿಡಿದು ಉಣಿಸಿದ್ದು ಪ್ರಾರಂಭ ಕರ್ಮ
ಕರ್ಮನೇ
ಅವ್ರಿಗೂ ಪ್ರಾರ್ಥನೆ ಅವ್ರಿಗೂ ಪ್ರಾರ್ಥನೆ
ಯಾಕೆ ಎಲ್ಲರಿಗಿದೆ ಮಧ್ಯದಲ್ಲಿ ಒಬ್ಬರು ಮಾತ್ರ ಇದ್ರು
ಪ್ರಾರಬ್ಧ ಕರ್ಮಣಸ್ಯ ಜ್ಞಾನಾದೇವ ಪರೀಕ್ಷೆಯ ಅರಿತಸ್ಯೋ ವಯಸ್ಸಾಪಿ ಸರ್ವಸ್ಯ ಅನಸಿ ಹೋಗತ ಅಣುಭಾಷ್ಯದ ಬರ್ತಾರೆ.
ಭೀಮಸೇನ ದೇವರು ಬೇರೆ, ಮಿಕ್ಕವರು ಬೇರೆ,
ಅವರ ಮನುಷ್ಯ
ಭೀಮಸೇನ ದೇವರಿಗೂ ಪ್ರಾರಬ್ಧ ಇದೆ, ಸುಖ ಪ್ರಾರಬ್ಧ
ಅಷ್ಟೇ,
ಪ್ರಾರಬ್ಧ ಇದ್ದೇ ಇದೆ ಅವರಿಗೆ,
ಅದ್ರಲ್ಲಿ ಸುಖ ಪ್ರಾರಬ್ಧ ದುಃಖ ಪ್ರಾರಬ್ಧ ಇಲ್ಲ ಅಷ್ಟೇ.
ಖಂಡಿತ
ಎರಡು ಮಾತಿಲ್ಲ,
ಅಂದ್ರೆ ಅಂತ ದೇವಾನದೇವಿತ್ರಗಳು ಪಾಂಡವರು ಅಂತವರು ಅಷ್ಟು ಕಷ್ಟಪಡಬೇಕಾದ್ರೆ ಹಿಂದೆ ಆ ಕರ್ಮ ಮಾಡಿದ್ರು ಅದು ಸಂಭವಿಸಬೇಕಾಗ,
ಎರಡು ಮಾತಿಲ್ಲ. ಮಾಡಲ್ಲ ಅಂತ ಎಲ್ಲ
ಹೇಳಿದ್ದಾರೆ,
ಮಾಡಸ್ತಾನೆ ಮನಸ್ತಾನೆ ಜಗತ್ ಕಲ್ಯಾಣ ಮಾಡಿಸ್ತಾನೆ, ಇಂದ್ರ ದೇವರು ಮಾಡಲ್ಲ ಅಂತ ನಿಮ್ದು ಅಲ್ವಾ?
ಅಲ್ಲ ಅವರು ಎಲ್ಲರೂ ದೇವತೆಗಳಲ್ವಾ,
ಅವರು ಮಾಡಿರ್ತಾರ ಇಲ್ಲ
ಕರ್ಮ ಅವ್ರಿಗೆ
ಹೆಂಗ್ ಬರುತ್ತೆ? ಇಂದ್ರ ದೇವರಿದ್ರು,
ಅರ್ಜುನ
ಇಂದ್ರ ದೇವರಿದ್ರು, ಸಭೆಯಲ್ಲಿ ಕೂತಿದ್ರು, ಗುರುಗಳಾದಂಥ ಬೃಹಸ್ಪತಿ ಆಚಾರ್ಯರು ಬರ್ತಾ ಇದ್ದಾರೆ, ಅವರು ನೋಡಿದ ಕೂಡಲೇ ಥಟ್ ಅಂತ ಎದ್ದು ನಮಸ್ಕಾರ ಮಾಡಿ ಕರಿಬೇಕು, ಹೇಳಿಲ್ಲ ಅದೇನೇ ಅಂತೀರಾ? ಹೌದಾ? ಉಣಬೇಕಾದನ್ನ ಅವರೇ ಬಂದ್ರ, ಇಲ್ಲಿ ಬಂದು ಅರ್ಜುನನಾಗಿ ಬಂದ್ರ, ಎಲ್ಲರನ್ನ ಕೊಂದ್ರ, ದೇವರು ಹೇಳಿದಂತೇನೆ ಕೊನೆಗೆ ನಾನೇ ಬಂದೆ ಅಂತ ಹೇಳಿದ್ರ, ಅದು ಬಂತ ಹಾಗೆ ಅದೆಲ್ಲಿಂದ ಬಂತು? ಇಷ್ಟು ದೇವರು ಹೇಳಿದಂತೇನೆ ಯುದ್ಧ ಮಾಡಿ ಕೊನೆಗೆ ನಾ ಮಾಡಿದೆ ಅಂತ ಹೇಳಲಿಕ್ಕೆ ಒಳಗೇನೋ ಕೂತಿರ್ಬೇಕಲ್ಲ, ಅದೆಲ್ಲಿಂದ ಬಂತು? ಇದ್ರೆ ತಾನೇ ಬರಬೇಕು, ಅದು ಹಿಂದಿನಿಂದೆಲ್ಲ ಪ್ರವಾಹ ಬರ್ತಾ ಇರುತ್ತೆ. ಜೀವ ಅಂದ ಕೂಡಲೇ ಅವರ ಸುತ್ತು ಲಿಂಗ ದೇಹದಲ್ಲಿ ಅವರವರಿಗೆ ತಕ್ಕಂಥ ಸ್ಟಾಕ್ ಇರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಅವರವರಿಗೆ ಅವರವರು ಭಗವಂತ ಗುಣಿಸ್ತಾನೆ. ಇಷ್ಟು ಸಾಮಾನ್ಯ ಜನರಿಗೂ ದೇವತೆಗಳಿಗೂ ವ್ಯತ್ಯಾಸ ಏನು ಅಂದರೆ, ಅವರಿಂದ ಮಾಡಿಸಿದ ಕರ್ಮ ಅವರಿಗೆ ಸಾಧನೆಗೆ ಉಪಯೋಗವಾಗುವುದಲ್ಲದೆ ಜಗತ್ ಕಲ್ಯಾಣಕ್ಕೆ ಉಪಯೋಗ ಆಗುತ್ತೆ. ಆದರೆ ಒಂದು ಕರ್ಮ ಇದೆ, ಅದನ್ನು ಉಣತಾರೆ ಅನ್ನೋದು ಮಾತ್ರ ಒಪ್ಪಲೇಬೇಕಾದ ವಿಚಾರ. ಜಗತ್ ಕಲ್ಯಾಣ ಅವೆಲ್ಲ ಇರಲಿ, ಉಣತಾರ ಇಲ್ವ, ಹಿಂದೆ ಇದೆಯಾ ಇಲ್ವ, ಇದೆ ಅಂತ ಉತ್ತರ ಅಷ್ಟೇ. ಅಂಥದ್ದಿಲ್ಲದವರು, ಬರೀ ಸುಖ ಪ್ರಾರಬ್ಧ ಮಾತ್ರ ಇದ್ದವರು, ಪ್ರಾರಬ್ಧದ ಅಂದರೆ ಕರ್ಮ ಮಾಡಿ ಅದರ ಅಂಟು ಇಲ್ಲದವರು ಅಂದರೆ ಬ್ರಹ್ಮಾದಿಗ ರುಜುಗಳು ಮಾತ್ರ, ಮಿಕ್ಕವರಿಗೆಲ್ಲ ರುಜುಗಳಲ್ಲದವರಿಗೆ ಅಂಟು ಇದ್ದೇ ಇದೆ, ಅಲ್ಪೋ ಸ್ವಲ್ಪ ಅವರವರ ಯೋಗದಿಗೆ ತಕ್ಕಂಥ. ಯಾರು ಯಾರು
ದ್ರೌಪದಿ ದೇವಿ?
ದ್ರೌಪದಿ ದೇವಿ ಅಂದ್ರೆ ಯಾರು?
ಭಾರತಿ.
ಹೌದಾ? ಒಳಗೆ ಯಾರು ಇದ್ದಾರೆ? ಅವ್ರ ಕರ್ಮೇಲೆಲ್ಲ ಹೋಗ್ಬೇಕು, ಅವ್ರದ್ದೆಲ್ಲ ಸೇರಿತ್ತು, ಅಲ್ಲಿ ಅನುಭವಿಸಿದ್ದು ಅವರೇ. ದ್ರೌಪದಿ ದೇವಿ ಅನುಭವಿಸಿಲ್ಲ
ಅಲ್ಲ
ಅಷ್ಟೇ. ಯಾರ್ಯಾರ ಗಂಟ ಅವರವರು ಉಣ್ತಾರೆ ಅಲ್ಲಿ ಎಲ್ಲರೂ ಸೇರಿ, ಈಗ ಏನು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಂಗೆ ಎಲ್ಲ ಒಂದೇ ಕಡೆ ಇದ್ರು. ಏನು ಇಲ್ಲ, ಅವರು ಈ ಪ್ರಾರಬ್ಧ ಕರ್ಮವನ್ನ ಅನುಭವಿಸುವಂತವರ ಒಳಗೆದ್ದು ಅದನ್ನ ಸವಿಸಲಿಕ್ಕಾಗಿ ಅವ್ರ ಜೊತೆಗಿರ್ತಾರೆ ಅಷ್ಟೇ, ಏನಿಲ್ಲ. ಅವರು ಇಷ್ಟು ದುಃಖ ಪಡುವ ಕಾಲಕ್ಕೂ ಆ ದ್ರೌಪದಿ ದೇವಿಯ ದೇಹದಲ್ಲಿದ್ದು ಆ ವಸ್ತ್ರಾಭರಣಾದಿ ಘಟ್ಟಗಳಲ್ಲಿ ದುಃಖ ಪಟ್ಟವರು ಯಾರು ಅಂದ್ರೆ ದ್ರೌಪದಿ ದೇವಿ ಪಡಲಿಲ್ಲ, ಆಮೇಲೆ ಸ್ಪರ್ಶ ಆಗ್ಲೇ ಇಲ್ಲ. ಆ ಕಾರ್ಯದ ಅಭಿಮಾನದ ಅಂಟು ಬಂದದೇ ಮಿಕ್ಕವರಿಗೆ, ಬೇರೆಯವರಿಗೆ ಈಕೆಗಿಲ್ಲ ಅಷ್ಟು. ಅದರಿಂದ ಅವ್ರು ಯಾವಾಗೂ ಮಿಸ್ಟರ್ ಕ್ಲೀನಿ, ಅವ್ರಿಗೆ ಅಂಟು ಬರೋದೇ ಇಲ್ಲ. ಹಾಗೆ ನೆನೆಸಿದ್ರೆ ಸಾಕು, ನಮಗೆ ಅಂಟು ಹೋಗುತ್ತೆ ಅಂತ, ಮತ್ತೆ ಅವರಿಗೆಲ್ಲ ಅಂಟು ಬರಬೇಕು.
ಒಳ್ಳೆ ವಿಚಾರ,
ಸತ್ಯವಾದ ವಿಚಾರ.
ಪಾಪಲೇಪದಿಂದ ನರಕ ಇಲ್ಲ. ದೇವಾನಾಮ ನಿರಯೋ ನಾಸ್ತಿ ಅಂತ ಇದೆ. ನಮಗೆ ಹುಟ್ಟಿದಾಗ ಅವರಿಂದ ತಪ್ಪಾದಾಗ
ದೇವತೆಗಳಿಗೆ ಅವರು ಮಾಡಿದ ಪಾಪದಿಂದ ನರಕ ಇಲ್ಲ, ನರಕ ಇದೆ. ಯಾಕೆ ನರಕ ಅಂದ್ರೆ ಏನು ಅಂತ ಮತ್ತು ಕೇಳಿ, ನರಕ ಅಂದ್ರೆ ಏನು ಅಂತ ಅವರನ್ನೇ ಕೇಳಿ. ಅವ್ರು ಹೇಳ್ತಾರೆ, ನಾವು ನರಕ ಬಾಧೆ ಪಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ನರಕಕ್ಕಿಂತ ಹೆಚ್ಚು ಬಾಧೆ ಪಡ್ತಾರೆ ಎಲ್ಲಿ? ದೇವತೆಗಳಿಗೆ ದೇವರನ್ನ ಸದಾ ಸ್ಮರಣೆ ಮಾಡುವುದೇ ಪ್ರಾಣ, ಅದು ತೆಗೆದ್ರೆ ನರಕ. ಅವರು ಮಾಡಿದ ಪಾಪದಿಂದ ದೇವರ ವಿಸ್ಮರಣೆ ಕೊಡ್ತಾನೆ ಭಗವಂತ. ಅದಕ್ಕಿಂತ ನರಕ ಬೇಕೆ? ಈ ನರಕ ಚಿಕ್ಕ ನರಕ, ಅದೇನೂ ಇಲ್ಲ ಅವರಿಗೆ. ಅದಕ್ಕೆ ಹೇಳುತ್ತಾರೆ, ನಿನ್ನನೇ ನಿನ್ನ ನೆನೆಯದ ಪುಣ್ಯ ಕರ್ಮದಕ್ಕಿಂತ ನಿನ್ನನೇ ನೆನೆಯುವ ಪಾಪ ಕರ್ಮವೇ ಲೇಸು. ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಿನ್ನನೇ ನೆನೆಯುವ ಪಾಪ ಕರ್ಮವೇ ಲೇಸು. ನಿನ್ನ ಮರೆಯುವ ಸ್ವರ್ಗ ಲೋಕದ ಭೋಗದಕ್ಕಿಂತ ನಿನ್ನನೇ ನೆನೆಯುವ ನರಕ ವಾಸವೇ ಲೇಸು. ಅದರಿಂದ ಅವ್ರಿಗೆ ನರಕ ಯಾವುದು ಅಂದ್ರೆ ದೇವರ ವಿಸ್ಮರಣೆ. ಅದು ಕೊಡ್ತಾನೆ ದೇವ, ಸಾಕಲ್ವೇ? ಅದು ದೇವತೆಗಳಿಗೆ ನಿರಯ ಇಲ್ಲ, ನಿರಯ ಇದೆ ಅಂದ್ರೆ ಅವರಿಗೆ ಯಾಕೆ ನಮೇ ಭಕ್ತ ಪ್ರಣಶ್ಯತಿ ಅಂತ. ಅವರೆಲ್ಲ ಭಗವಂತನ ಏಕಾಂತ ಭಕ್ತರು, ಆದ್ದರಿಂದ ಅವರಿಗೆ ನರಕದಲ್ಲೇ ಅನುಭವ ಇಲ್ಲ. ಆ ಅನುಭವ ಇಲ್ಲೇ ಕೊಟ್ಟು ಕೊಡ್ತಾನೆ ಭಗವಂತ, ಎಲ್ಲ ಕೊಟ್ಟು ಕಳಿಸಿ ಬಿಡ್ತಾನೆ. ಮತ್ತು ನರಕಕ್ಕೆ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ, ಎಲ್ಲ ಬಂದು ಬಿಡ್ತಾರೆ ಇಲ್ಲಿ. ಆದ್ದರಿಂದ ಇನ್ಯಾರಾದ್ರೂ ಇದ್ರೆ ಕೇಳಿಬಿಡಿ, ಎರಡು ನಿಮಿಷ ಇದೆ. ಸವಿಸ್ತಾ ಇದ್ದಾರಲ್ಲ,
ಒಂದು ಜನ್ಮಕ್ಕೆ ಮುಂದೆ ಸವಿತಾ ಇರುತ್ತೆ.
ಸವಿತಾ ಇರೋದೇ ಇದೆ, ಆ ಬೀಜ ಇದೆಯಲ್ಲ, ಅದರಲ್ಲಿ ಚೂರು 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 ಕರ್ಮ ಕಳೆದು 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 ಅದರಲ್ಲಿ ಒಂದೊಂದು ಪಾಠ ಕಟ್ ಮಾಡ್ತಾ ಬರ್ತಾ ಇದ್ದಾನೆ. ಅದೇ ಜನ್ಮಗಳು ತಂತ
ಸ್ಥಿರೇ ರಂಗೆ ಸುಷ್ಟು ವಾಂಶಸ್ತು ನೋವಿ ವೇದ ಮಂತ್ರದಲ್ಲಿ. ದೇಹದ ಅಂಗನೇ ಹೆಂಗೆ ಸ್ಥಿರವಲ್ಲವೋ ನಶ್ವರ ಹಂಗೆ ಇದಾಗಿತ್ತಲ್ಲ. ಕಣ್ಣು ಬರ್ತಾ ಬರ್ತಾ ಕಣ್ಣು ಕೊರೆ ಬರೋದು, ಕಣ್ಣು ಹೋಗೋದು, ಕಿವಿ ಹೋಗೋದಾಗುತ್ತೆ, ಬೆಳೆಯುವಾಗ ಬೆಳೆಯುತ್ತೆ, ಹಾಗೆ ಹೋಗುತ್ತೆ. ಹಾಗೆ ಬೀಜದಲ್ಲೂ ಕೂಡ ಅದು ಪಾಪ ಪಾಪ ಲೋಪ ಆದಲ್ಲಿ ಹೋಗುತ್ತೆ.
ಭಗವಂತ ನಮ್ಮನ್ನ ಸೃಷ್ಟಿಗೆ ಕರ್ಕೊಂಡು ಬರೋದು ಯಾಕೆ? ಸೃಷ್ಟಿ ಸ್ಥಿತಿ ಸಂಹಾರ ಅನ್ನೋರು ಇದೆಯಲ್ಲ, ಅರ್ಥ ಆಗಿದೆ. ಲಿಂಗ ದೇಹದ ಅಂಟು ಕೊಟ್ಟದ್ದೇ ಸೃಷ್ಟಿ, ಆ ಲಿಂಗ ದೇಹ ಬಡಕಲು ಮಾಡಿದ್ದೇ ಸ್ಥಿತಿ, ಅದನ್ನು ಒಡೆದು ತೆಗೆದದ್ದೇ ಸಂಹಾರ. ಸೃಷ್ಟಿ ಸಂಹಾರ
ಸ್ಫೂರ್ತಿ ಬರ್ಬೇಕಲ್ಲ.
ಸೃಷ್ಟಿ ಸಂಹಾರದ ಏನು ಹುಟ್ಟು ಹಾಕಿದ? ಶರೀರ ಕೊಟ್ಟ, ಊಟ ಕೊಟ್ಟ, ಒಂದು ಹಾಕಿದ, ಇದಲ್ಲ. ಲಿಂಗ ದೇಹ ಅಂಟು ಕೊಡೋದೇ ಸೃಷ್ಟಿ, ಅದನ್ನ ಬಡಕಲು ಮಾಡಿಸುವ ಸಾಧನ ಮಾಡಿಸುವುದೇ ಸ್ಥಿತಿ. ಆ ಬಡಕಲಾದ ಮೇಲೆ ಸುರಿದು ತೆಗೆಯುವುದೇ ಸಂಹಾರ, ಮೋಕ್ಷ ಕೊಡೋದು.
ಮೊದಲು ಪೊರೆ ಇರಲ್ಲ ಕಣ್ಣಿಗೆ, ಆಮೇಲೆ ಪೊರೆ ಬರುತ್ತೆ. ಪೊರೆ ತೆಗೆಯೋದನ್ನು ಸೃಷ್ಟಿ ನಾಶ ಮಾಡಿದೆ.
ಪ್ರಶ್ನೆ ಸರಿ ಇಲ್ಲ. ಜೀವನ ಸ್ವರೂಪದಲ್ಲಿ ಲಿಂಗ ದೇಹ ಅನಾದಿಯಿಂದ ಇದೆ ಎಂಬ ಪ್ರಶ್ನೆಯೇ ಸರಿಯಲ್ಲ. ಯಾಕಂದ್ರೆ ಜೀವನ ಸ್ವರೂಪದಲ್ಲಿ ಲಿಂಗ ದೇಹ ಇಲ್ಲ, ಜೀವನ ಸ್ವರೂಪದ ಸುತ್ತ ಲಿಂಗ ದೇಹ ಇದೆ. ಜೀವನ ಸ್ವರೂಪ ದೇಹದ ಸುತ್ತ ಲಿಂಗ ದೇಹ ಇದೆ, ಅನಾದಿ. ಜೀವನಕ್ಕೆ ತುಷದಂತೆ ಲಿಂಗವು, ಅಕ್ಕಿಗೆ ಹೊಟ್ಟು ಯಾರಾದ್ರೂ ಅಂಟಿಸಿದ್ರ ತಾನಾಗಿ ಬಂತು, ನ್ಯಾಚುರಲ್. ನಾವ ನಮಗೆ ಓನ್ ಪ್ರಾಪರ್ಟಿ ಅಂತ ಹೇಳ್ಕೊಳ್ಳಿಕ್ಕಿದ್ದೊಂದೆ ಯಾವುದು ಲಿಂಗ ದೇಹ
ಅಥವಾ ಹಲಸಿನ ಹಣ್ಣಲ್ಲಿ ಹಲಸಿನಲ್ಲಿ ಸ್ವರೂಪ ದೇಹಕ್ಕೆ ಅಲ್ಲಿ ತೊಳೆ ಅಂಟು ಅದ್ರ ಮಧ್ಯ ಮೊಳ ಮುಳ್ಳು ಇದೆಲ್ಲ ಸೃಷ್ಟಿ ಹಾಗೆ ಭಗವಂತ ಮಾಡಿದ್ಯಾರು. ಹಾಗಾದರೆ ಅದೇ ಥರದಲ್ಲಿ ಇದಕ್ಕೂ ಕೂಡ ಲಿಂಗದೇಹಕ್ಕೆ ಇವನು ಆ ಸ್ವರೂಪದ ಆವರಣ ತಿಳಿದಿಲ್ಲ. ಆ ವಿಚಾರ ಬಂದಾಗ
ಸ್ವರೂಪಕ್ಕೆ ಲಿಂಗದೇಹ,
ಸ್ವರೂಪಕ್ಕೆ ಲಿಂಗದೇಹದ ಆವರಣ
ಸಹಜವಾಗಿದೆ.
ಹಲಸಿನಣ್ಣನ ಉದಾಹರಣೆ ತಗೋಬೋದಲ್ಲ,
ಬಾಳೆಹಣ್ಣು ಹಲಸಿನಣ್ಣು ಕಷ್ಟ ಬಿಡುತ್ತೆ ನಿಮಗೆ
ಬಾಳೆಹಣ್ಣು.
ಆಯ್ತಮ್ಮ ಇಲ್ಲ ಇಲ್ಲ ಸರಿಯಾಗಿದೆ ಅಲ್ಲ ಪ್ರವಚನ. ಇವತ್ತೇನು ನಡೆದಿಲ್ಲ ಅಂತ ಅಂದ್ಕೋಬೇಡಿ, ಇವತ್ತೇನು ಹೇಳಿಲ್ಲ ಅಂತ ಅಂದ್ಕೋಬೇಡಿ. ನಿಮ್ಮಲ್ಲಿರುವ ಸಂಶಯ ಪರಿಹಾರ ಮಾಡುವುದೇ ದೊಡ್ಡ ಪ್ರವಚನ. ಸುಮ್ಮನೆ ನಾನು ಹೇಳಿದ್ದೆಲ್ಲ ಕೇಳ್ಕೊಳ್ಳೋದು ಏನು ಉಪಯೋಗ? ಆ ಕೊರತೆ ಇರುತ್ತಲ್ಲ ಅದು ಹೋದ್ರೆ ಸಾಕು, ಬಹಳ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ ಅಲ್ಲ. ಈ ತರ ಯಾವ ಪ್ರವಚನದಲ್ಲ ನೀವು ಮಾಡಿದಿರಾ? ಇಲ್ಲಲ್ಲ, ಪ್ರಶ್ನೆ ಕೇಳಿದ್ರೆ ಇಲ್ಲಲ್ಲ, ಉತ್ತರ ಕೊಡೋದೇ ಇಲ್ಲ. ಪ್ರಶ್ನೆ ಉತ್ತರ ಸರಿಯಾಗಿದ್ದರೆ ಮೊದಲನೇದು ನಿದ್ದೆ ಹೋಗುತ್ತೆ, ಎರಡನೇದು ಚೆನ್ನಾಗಿ ತಲೆ ಇಳಿಯುತ್ತೆ, ಕೇಳಿದ ನಮಸ್ಕಾರ.
ಭಗವಂತ
ಸ್ವರೂಪ ಒಂದೇ ಅಲ್ಲ.